ಪೂಜ್ಯ ಗುರುಮಾತ ಅಮ್ಮನವರು ಜೀವನದ ಅನುಭವಗಳನ್ನ ಸವಾಲಾಗಿ ತೆಗೆದುಕೊಂಡು ಜೀವನದ ಉಭಯಗಳನ್ನ ಒಪ್ಪಿಕೊಳ್ಳುತ್ತಾ, ದ್ವಂದ್ವಗಳಿಲ್ಲದೆ ಸಂಘರ್ಷಗಳಿಲ್ಲದೆ ವಿರೋಧಗಳನ್ನ ಗೆಲ್ಲುತ್ತಾ, ಸಂಸಾರ ಸಂಬಂಧಗಳು ಸ್ನೇಹ ಎಲ್ಲದರ ವೈಶಿಷ್ಟ್ಯತೆ ಮೌಲ್ಯಗಳನ್ನ ಅರಿತು ಬಂಧಗಳಿಂದ ಬಿಡಿಸಿಕೊಳ್ಳುವ ಕಲೆಯನ್ನು ತಮ್ಮ ಅನುಭವಗಳಲ್ಲಿ ಹಂಚಿಕೊಳ್ಳುತ್ತಾ ಬಂದಿರುವವರು. ದಿನನಿತ್ಯದ ಜೀವನದಲ್ಲಿ ಪ್ರತಿ ಸಂದರ್ಭಗಳನ್ನು ಭಗವದ್ಗೀತೆಯ ಸೂಕ್ಷ್ಮ ತತ್ವಗಳನ್ನು ಅನುಷ್ಠಾನಕ್ಕೆ ತಂದು ತಮ್ಮ ಜೀವನವನ್ನು ಜೀವನ ಧರ್ಮಯೋಗವಾಗಿಸಿರುವವರು. ಶ್ರೀಧರ ಶ್ರೀ ಗುಡ್ಡವು ಸಾಧಕರಿಗೆ ಪ್ರಯೋಗಶಾಲೆಯೇ ಆಗಿದೆ. ಗುರುಮಾತ ಅಮ್ಮ ಶ್ರೀವಿದ್ಯಾ ಉಪಾಸಕರಾಗಿದ್ದು ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಿ ಲಲಿತಾ ಸಹಸ್ರನಾಮ, ಲಲಿತಾ ತ್ರಿಶತಿ, ಸಪ್ತಶತಿ ಪಾರಾಯಣ, ಇನ್ನು ಹಲವಾರು ತಾಯಿಯ ಮಹಿಮೆಯನ್ನು ತಿಳಿಸುವ ಗ್ರಂಥಗಳನ್ನು ಉಪಾಸನೆಗೈದ ಆರಾಧಕರಾಗಿದ್ದಾರೆ. ಜಗನ್ಮಾತೆಯ ಸಾಧನೆಗೆ ತಕ್ಕಂತೆ ಪರಿಸರ, ಸತ್ಸಂಗ ಪರಿವಾರ, ಪರಿಸ್ಥಿತಿಗಳನ್ನು ವರವಾಗಿ ಕರುಣಿಸುವವಳೆಂದು ಅರಿತಿದ್ದಾರೆ.
ಇವತ್ತು ತ್ರಿಶತಿಯಲ್ಲಿ ಐಜ್ಞಾಕ್ಷರ ಹ್ರೀಂಕಾರ ಕ್ರೀಂ. ಈ ಹ್ರೀಂಕಾರಕ್ಕೆ ನಾವು ಪಾದ ಇಡಕ್ಕೆ ಮುಂಚೆ, ಕಾಲಿಡಕ್ಕೆ ಮುಂಚೆ ವಾಚ್ಯ ಮತ್ತು ವಾಚಕ ಇದನ್ನ ತಿಳ್ಕೊಬೇಕು. ವಾಚ್ಯ ಅಂದ್ರೆ ಏನು? ವಾಚ್ಯ ಅಂದ್ರೆ ಪ್ರಕಟಿಸುವುದು, ಯಾವುದು ಹ್ರೀಂಕಾರವನ್ನು ಪ್ರಕಟಿಸುವುದು. ಹ್ರೀಂಕಾರ ವಾಚ್ಯ ಅಲ್ಲಲ್ವಾ, ಅದು ವಾಚ್ಯ ಅಂದ್ರೆ ಪ್ರಕಟಿಸುವುದು, ಆರೋಪಿಸುವುದು, ನಿರೂಪಿಸುವುದು. ಆ ವಾಚ್ಯ ಪದ ಅದರ ಅರ್ಥ ಏನಿದೆ, ಯಾವುದನ್ನು ನಿರೂಪಿಸುತ್ತೆ, ವಾಚ್ಯದ ಅರ್ಥ ವಾಚಕನಿಗೆ ಅಸ್ತಿತ್ವವನ್ನು ಕೊಡುತ್ತೆ, ಆ ವಾಚಕಕ್ಕೆ ಅಸ್ತಿತ್ವವನ್ನು ಕೊಡುತ್ತೆ. ವಾಚ್ಯದ ವಾಚ್ಯಾರ್ಥ, ವಾಚ್ಯದ ಅರ್ಥ ವಾಚ್ಯಾರ್ಥ ವಾಚಕದ ಸ್ಥಿರ ಆಧಾರ, ಅಸ್ತಿತ್ವವನ್ನು ಕೊಡುತ್ತೆ, ಶಕ್ತಿಯನ್ನು ಕೊಡುತ್ತೆ, ಅದು ಪೀಠ. ವಾಚ್ಯಾರ್ಥದೇ ವಾಚ್ಯಾರ್ಥ ಕೊಡುವಂತಹ ಶಕ್ತಿಯುತವಾದ ಪೀಠ, ಅದೇ ಹ್ರೀಂಕಾರವೇ ಪೀಠ. ಹ್ರೀಂ ವಾಚ್ಯದ ನಿರೂಪಿಸಿದ ಅರ್ಥದ ಪೀಠ. ಈ ಪೀಠ ಮತ್ತು ಈ ವಾಚ್ಯ, ಈ ಶಬ್ದ ಏನಿದೆ, ಇದೆರಡರ ಸಂಬಂಧ ಬರೋದು ನಾವು ಅದನ್ನು ಕನೆಕ್ಟ್ ಮಾಡಿದ್ರೆ ಮಾತ್ರ. ಇಲ್ಲಿ ಸರಿಯಾದ ಪೂಜೆ ಆಗಬೇಕು. ಹ್ರೀಂಕಾರ ಪೂಜೆ ಮಾಡುವಾಗ ಹ್ರೀಂಕಾರ ಪೂಜ್ಯ, ಅವಳು ಹ್ರೀಂಕಾರದಿಂದ ಪೂಜಿಸಲ್ಪಡುವಳು ಅಂತಿದೆ. ಹ್ರೀಂಕಾರದಿಂದ ಪೂಜೆ ಮಾಡಬೇಕಾದ್ರೆ ಗುರುವಿನ ಒಂದು ಸಂಪ್ರದಾಯದ ಅನುಸಾರವಾಗಿ ಶ್ರೀಚಕ್ರದಲ್ಲಿ ಆ ಮೂಲ ಮಂತ್ರ ದೇವತೆಯನ್ನು ಸ್ಥಾಪಿಸ್ಕೋಬೇಕು. ಅದನ್ನು ಹೇಳುವಾಗ ಮೂಲ ಮಂತ್ರೇಣ ಪೂಜೆಯೇತಂತ ಮನಸ್ಸಿನಲ್ಲಿ ಅನ್ಕೋಬೇಕು. ಆಮೇಲೆ ಅಲ್ಲಿ ಹ್ರೀಂ ನಮಃ ಹ್ರೀಂ ನಮಃ ಹ್ರೀಂ ನಮಃ ಅಂತ ಅನ್ಕೊಂಡು ನಾವು ಅದನ್ನು ಪೂಜಿಸ್ತೀವಿ. ಆ ಪೀಠದಲ್ಲಿ ಪೂಜಿಸ್ತೀವಿ. ಆ ಪೂಜೆ ಅನ್ನೋದು ಹಾಗಾಗಬೇಕು. ಪ್ರಿಂಕಾರ ಪೂಜ್ಯ ಗುರು ಸಂಪ್ರದಾಯದಿಂದ ಯಾರು ಅದನ್ನ ಅಮೂಲ ದೇವತೆಯೇ, ಅಮೂಲ ದೇವತೆ ಅವಳು, ಹೃಂಕಾರದಲ್ಲೇ ಹೃಂಕಾರವೇ ಮೂಲ ದೇವತೆ ಅಂತ ಶ್ರೀಚಕ್ರದಲ್ಲಿ ಆರೋಪಿಸಿಕೊಂಡು ಯಾರು ಪೂಜೆ ಮಾಡ್ತಾರೆ ಅವರಿಗೆ ಪುರುಷಾರ್ಥಗಳು ಸಿಗುತ್ತೆ ಅನ್ನೋದು ಆಗಮದ ರಹಸ್ಯ. ಹೃಂಕಾರ ವಾಚ್ಯ, ಹೃಂಕಾರ ಪೂಜ್ಯ, ಹೃಂಕಾರ ಪೀಠಿಕ, ಆ ಪೀಠದಲ್ಲಿ ಕೂಡಿಸಿ ಆ ಆಧಾರ, ಆ ವಾಕ್ಯರ್ಥ ವಾಚ್ಯರ್ಥದ ಆಧಾರವೇ ಪೀಠ. ವಾಚಿಸಿದ ಅರ್ಥದ ಆಧಾರವೇ ಪೀಠ. ನಾವು ಎಷ್ಟು ಮಟ್ಟಿಗೆ ಆಳಕ್ಕೆ ಹೋಗ್ತೀವಿ ಪೂಜೆ ಮಾಡುವಾಗ ಅರ್ಥವನ್ನು ತಿಳ್ಕೊಳ್ಳೋಕ್ಕೆ, ಆ ಕಾತುರ, ನಯ, ದಯ, ಭಯ ಎಲ್ಲದಿಂದ, ಅದು ಬಹಳ ಮುಖ್ಯ. ಅದು ಅದರಿಂದಲೇ ತಿಳಿಯುತ್ತೆ ನಾವು ಹೇಗೆ ಉಚ್ಚಾರಣೆ ಮಾಡ್ತಾ ಹೋಗ್ತೀವಿ. ಹೃಂಕಾರ ಹೃಂಕಾರದಿಂದಲೇ ನಮಗೆ ಹೃಂಕಾರ ವೇದ್ಯವಾಗುತ್ತೆ. ಅಂದರೆ ಗುರು ಸಾಮೀಪ್ಯದಲ್ಲಿ ವೇದ ವಾಕ್ಯಗಳನ್ನು ಕೇಳಿಕೊಂಡು ನಮ್ಮ ಮನಸ್ಸಿನಲ್ಲಿ ಒಂದು ಜ್ಞಾನದ ವೃತ್ತಿ ಹೇಳಬೇಕು. ಆ ವೃತ್ತಿಗೆ ವಿಷಯ ಬ್ರಹ್ಮನೇ ಆಗಿರಬೇಕು. ಆ ಗುರು ಸಾನ್ನಿಧ್ಯದಲ್ಲಿ ಕಲಿತ ಜ್ಞಾನ ನಮ್ಮ ಅಜ್ಞಾನವನ್ನು ನಿವಾರಣೆ ಮಾಡಿ ಮಾಯೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿರಬೇಕು. ಈ ಒಂದು ರೆಡಿನೆಸ್ ಇರಬೇಕು ಮುಂಚೆ. ಆಗ ನಮಗೆ ಬ್ರಹ್ಮಸ್ವರೂಪದ ಆ ಪರಿಜ್ಞಾನದ ಮೂಲಕ ಪ್ರಾಪ್ತಿ ಎನ್ನುವ ಒಂದು ಸಿದ್ಧಿ ಉಂಟಾಗುತ್ತೆ. ಪ್ರಾಪ್ತಿ ಸಿದ್ಧಿ ಎನ್ನಲ್ವ, ಪ್ರಾಪ್ತಿ ಎನ್ನುವ ಪುರುಷಾರ್ಥ ನಮಗೆ ದೊರಕುತ್ತೆ. ಅದರಲ್ಲಿ ನಾವು ವೇದ್ಯವಾಗುತ್ತೆ. ಆ ಹೃಂಕಾರ ಏನು ಅನ್ನೋದು ವೇದ್ಯವಾಗುತ್ತೆ. ಅದಕ್ಕೆ ಮನಸ್ಸು ಶ್ರವಣ ಮನನಾದಿಗಳಿಂದ ಗುರುವಿನ ಸಂಪರ್ಕದಲ್ಲಿ ಇದ್ದು ನಾವು ವೇದ ವಾಕ್ಯಗಳಿಂದ ನಾವು ನಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಅದರಲ್ಲಿ ಹೇಳುವ ವೃತ್ತಿಯ ವಿಷಯವೇ ಬ್ರಹ್ಮವಾಗಿರುವುದರಿಂದ, ಗುರು ಹೇಳ್ಕೊಡೋ ವಿಷಯವೇ ಆತ್ಮಜ್ಞಾನವಾಗಿರುವುದರಿಂದ ಅಶುದ್ಧವಾದ ಮನಸ್ಸಿನಲ್ಲಿ ನಮಗೆ ಪ್ರಾಪ್ತಿ ಪ್ರಾಪ್ತಿ ಅನ್ನೋ ಸಿದ್ಧಿ, ಆ ಪುರುಷಾರ್ಥ ಉಂಟಾಗುತ್ತೆ. ಅದಕ್ಕೆ ಹೃಂಕಾರ ಇದು ವೇದ್ಯ, ಹೃಂಕಾರ ವಾಚ್ಯ, ಹೃಂಕಾರ ಪೂಜ್ಯ, ಹ್ರೀಂ ಹ್ರೀಂ ಅಂತ ಹ್ರೀಂ ನಮಃ, ಹ್ರೀಂ ನಮಃ ಅಂತ ಪೂಜೆ ಮಾಡೋದ್ರಿಂದ ಹೃಂಕಾರ ಪೀಠಿಕಾ, ಹೃಂಕಾರ ವೇದ್ಯ. ಇದು ಯಾವ ರೀತಿ ಬೆರಿಯ ಸುಲಭವಾಗಲ್ಲ. ಈ ಪ್ರಿಪರೇಷನ್ ಅಂದರೆ ಧ್ಯಾನ, ಹೃಂಕಾರದ ಧ್ಯಾನ. ಓಂಕಾರವು ಹೃಂಕಾರವು ಎರಡೂ ಕೂಡ ಸಮ. ನಾನು ಮುಂದೆ ಒಂದು ಸ್ಪೆಷಲ್ ಆಗಿ ಒಂದು ಸೆಷನ್ನಲ್ಲಿ ಓಂಕಾರ ಹೃಂಕಾರದ ಬಗ್ಗೆನೆ ಒಂದು ಮೂರು ನಾಲ್ಕು ಸೆಷನ್ ತಗೋಬೇಕಾಗತ್ತೆ, ಅಷ್ಟು ಆಳವಾಗಿದೆ. ಇದು ಕೂಡ ಪ್ರಣವ, ಇದಕ್ಕೆ ಪಂಚಪ್ರಣವ ಅಂತ ಹೇಳ್ತಾರೆ. ಹೃಂಕಾರ ಆ ಒಂದು ಉಪದೇಶ ಆಗಿರೋರಿಗೆ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಃ ಅಂತ ಮಂತ್ರಗಳಿದೆಯಲ್ಲ, ಅದರೊಳಗೆ ಅಂತರ್ಧಾನವಾಗ್ಬಿಟ್ಟಿದೆ ಹೃಂಕಾರ. ಎಷ್ಟು ನವವಿಧ ಭಕ್ತಿಗಳಿದೆ ಅಲ್ವಾ, ವೈವಿಧ್ಯ, ಭಕ್ತಿಯ ವೈವಿಧ್ಯತೆಯ ಮೇಲೆ ನೀವು ಯಾವ ಭಕ್ತಿಯನ್ನು, ನವವಿಧ ಭಕ್ತಿಯಲ್ಲಿ ಯಾವ ಭಕ್ತಿಯನ್ನು ನೀವು ಆರಿಸ್ಕೊಳ್ತೀರಾ, ಯಾವ ಭಕ್ತಿಯಲ್ಲಿ ಎಷ್ಟು ನಿಮಗೆ ಅದರಲ್ಲಿ ಆ ಒಳಗಡೆ ನೀವು ಪ್ಯೂರಿಟಿ ಇದೆ ನಿಮ್ಮ ಭಕ್ತಿಯಲ್ಲಿ ಅನ್ನೋದ್ರ ಮೇಲೆ ಮಂತ್ರದ ಶ್ರದ್ಧೆಯ ಒಂದು ಮಂತ್ರದ ಶ್ರದ್ಧೆ ನಮಗೆ ಸಿಗುತ್ತೆ. ಅಂದರೆ ಅದರಲ್ಲಿ ಮಂತ್ರದ ಶ್ರದ್ಧೆ ನಮಗೆ ಅಲ್ಲಿ ದೊರಕತ್ತೆ. ಅದಕ್ಕನುಸಾರವಾಗಿ ನಮ್ಮ ಭಕ್ತಿಯ ಅನುಸಾರವಾಗಿ ಮಂತ್ರದ ಶ್ರದ್ಧೆ, ಮಂತ್ರದಲ್ಲಿ ಆ ಒಂದು ನಿಕಟತೆ, ಮಂತ್ರದ ಸಂಪರ್ಕ ನಮಗೆ ಅದು ಸಿಗುತ್ತೆ. ದೇವಿಯನ್ನು ನಾವು ಧ್ಯಾನ ಮಾಡಿದರೆ ಬ್ರಹ್ಮಾಕಾರದಲ್ಲಿ ನಾವು ದೇವಿಯನ್ನು ನೋಡ್ತೀವಿ. ಅದು ಧ್ಯಾನ ಮಾಡಿದಾಗ ದೇವಿಯನ್ನು ಬ್ರಹ್ಮಾಕಾರದಲ್ಲಿ ನೋಡ್ತೀವಿ. ದೇವಿಯನ್ನು ಧ್ಯಾನ ಮಾಡುವಾಗ ಚಿಂತ್ಯ ಅಂದರೆ ಬರೀ ಚಿಂತನೆ ಅಂತಲ್ಲ, ಧ್ಯಾನ ಅಂತಲೇ ತೋರ್ಬೇಕು. ಆ ಧ್ಯಾನ ಮಾಡೋದು ಹೃಂಕಾರ ಚಿಂತ್ಯ ಹ್ರೀಂ ಹರಾಯಿಂ ಹರಣೇ ಅಪಹರಣೇ, ಮನಸ್ಸು ನಿಧಾನವಾಗಿ ಅಪಹರಿಸ್ತಾಳೆ. ಆ ಮನಸ್ಸು ಆ ಕಡೆ ಕತ್ಲು ಹೋದಂಗೆ ಹೋಗ್ತಾ ಹೋಗ್ತಾ ನಮ್ಮಲ್ಲಿ ಅಜ್ಞಾನವನ್ನು ಕೊಡ್ತಾಳೆ, ಅಂದರೆ ಸಮಸ್ತ ವಿದ್ಯೆಯನ್ನು ಕೊಡ್ತಾಳೆ ಸರಸ್ವತಿ ರೂಪದಲ್ಲಿ, ಸಮಸ್ತ ಐಶ್ವರ್ಯವನ್ನು ಕೊಡ್ತಾಳೆ ಲಕ್ಷ್ಮೀ ರೂಪದಲ್ಲಿ. ತಾನು ಸರ್ವಶಕ್ತಿಯಾಗಿ, ಸಮಸ್ತ ಶಕ್ತಿಯಾಗಿ ನಮಗೆ ಪರಮಾನಂದವನ್ನು ಕೊಡ್ತಾಳೆ ಎಲ್ಲರಿಗಿಂತ ಹೆಚ್ಚಾಗಿ ದೇವಿ. ಇದು ಚಿಂತ್ಯ ಹ್ರೀಂ ಹ್ರೀಂ ಅಂತ, ಹ್ರೀಂ ಹ್ರೀಂ ಶರೀರಿಣಿ, ಹ್ರೀಂ ಅಂದರೆ ಹರಹೀಂ ಅನ್ನೋ ಮಂತ್ರ ಇದೆಯಲ್ಲ, ಅದು ಹ್ರೀಂ ಶರೀರಿಣಿ. ಆ ಶರೀರ ಇಲ್ಲಿ ನಾವು ಜ್ಞಾಪಕ ಇಟ್ಕೋಬೇಕಾದ್ರೆ ಹೃಂಕಾರವೇ ಒಂದು ಶರೀರ, ಹ್ರೀಂಕಾರವೇ ಒಂದು ಶರೀರ, ಅವಯವವೂ ಹೌದು ಶರೀರವೂ ಹೌದು, ಆಮೇಲೆ ಒಂದು ಅಕ್ಷರವೂ ಹೌದು ಪದವೂ ವಾಕ್ಯವೂ ಹೌದು ಪದವೂ ಹೌದು. ಅದಕ್ಕೆ ಹೇಳ್ತಾರೆ ಮನೆ ಯಜಮಾನನೂ ಹೌದು ಮನೆಯೂ ಹೌದು ಎರಡೂ ಅವಳೇ ಅಂದ ಹ್ರೀಂ ನಮ್ಮ ಶರೀರವೇ ಆಗಿರುತ್ತೆ, ಹ್ರೀಂಕಾರದ ಶರೀರವೇ. ನಾವು ಇಲ್ಲಿ ನೋಡ್ಬೇಕಾದ ವಾಚ್ಯ ಪೂಜ್ಯ ಪೀಠದಲ್ಲಿ ವಾಚ್ಯ ಪೂಜ್ಯ ವೇದ್ಯ ಚಿಂತ್ಯ ಇದಿಷ್ಟು ಒಟ್ಟಿಗೆ ಬರಬೇಕು. ವಾಚ್ಯ ಹೇಳುವುದು ಮತ್ತೆ ಪೂಜ್ಯ ಪೂಜೆ ಮಾಡುವುದು ವೇದ್ಯ ಅರಿಯುವುದು ಚಿಂತ್ಯ ಧ್ಯಾನಿಸುವುದು. ಆಗ ಆ ಹ್ರೀಂಕಾರ ಧ್ಯಾನ ಮಾಡಿದಾಗ ನಮಗೆ ಹ್ರೀಂ ಶರೀರದ ಒಂದು ದೇವಿಯ ಸ್ವರೂಪ ನಮ್ಗೆ ಅರಿವಾಗುತ್ತೆ. ಇಲ್ಲಿ ತುಂಬಾ ಬಹಳ ಮುಖ್ಯವಾದದ್ದು ಏನಂದ್ರೆ ಆ ಹ್ರೀಂ ನಮಃ ಜಪ ಮಾಡ್ತೀರ ಜಪ ಜಪ ಸುಪ್ರೀತೆ ಅವರು ಹ್ರೀಂಕಾರ ಜಪ ಸುಪ್ರೀತ ಅಂತ ಹೇಳ್ತಾರೆ. ಆ ಜಪ ಸುಪ್ರೀತ ಯಾಕೆಂದ್ರೆ ಆ ಹ್ರೀಂನ ಹ್ರೀಂಕಾರದಲ್ಲಿ ಅವಳು ತುಂಬಾ ಪ್ರೀತಿ ಹ್ರೀಂಕಾರ. ಯಾಕೆ ಅಂದ್ರೆ ಅದು ವಾಚ್ಯವೂ ಹೌದು ವಾಚಕವೂ ಹೌದು. ಹ್ರೀಂಕಾರ ಜಪ ಸುಪ್ರೀತ ಹ್ರೀಂ ಮತಿ ಅಂದ್ರೆ ಅದೇನೆ, ಮತಿ ಅಂದ್ರೆ ಹ್ರೀಂಕಾರ ಪದ, ಅದರಲ್ಲಿ ಸಂಪೂರ್ಣವಾಗಿ ಅದರ ಅರ್ಥವೂ ತುಂಬಿಕೊಂಡಿದೆ. ಹ್ರೀಂ ಮತಿ ಹ್ರೀಂ ವಿಭೂಷಣ. ಈ ಇಡೀ ಹ್ರೀಂಕಾರ ಹೇಳುವಾಗ ಎರಡು ಪಾಯಿಂಟ್ ಬಹಳ ಮುಖ್ಯ. ಒಂದು ಹ್ರೀಂ ವಿಭೂಷಣ ಅನ್ನೋದು, ಹ್ರೀಂ ಹ್ರೀಂಕಾರ ಲಕ್ಷಣ ಅನ್ನೋದು. ಲಕ್ಷಣ ವಿಭೂಷಣದಲ್ಲಿ ಎಲ್ಲ ರಹಸ್ಯವೂ ಇದೆ. ಈಗ ಆ ವಿಭೂಷಣ ಬರಕ್ಕೆ ಮುಂಚೆ ಈ ಹ್ರೀಂಕಾರದ ಜಪ ಹೇಳಿದಾರ, ಜಪ ಸುಪ್ರೀತ ಹ್ರೀಂ ಮತಿ ಹ್ರೀಂ ವಿಭೂಷಣ. ಆ ಹ್ರೀಂ ಮತಿ ಅಂತಿದೆಯಲ್ಲ ಅದರಲ್ಲಿ ವಾಚ ಮತ್ತು ವಾಚಕ ಎರಡೂ ಸೇರಿದೆ, ಭೇದ ಇಲ್ಲದೆ ಇರೋದ್ರಿಂದ ಅವಳು ಹ್ರೀಂ ಮತಿ. ಮತಿ ಅಂದರೆ ಶಬ್ದ, ಹ್ರೀಂ ಅನ್ನೋ ಶಬ್ದ ಅವಳು. ಹ್ರೀಂಕಾರ ಹ್ರೀಂ ನಮಃ ಹ್ರೀಂ ನಮಃ ಅಂತ ಶಬ್ದ ಮಾಡಿಕೊಂಡು ಆ ಹ್ರೀಂನಲ್ಲಿ ಸಂಪೂರ್ಣವಾಗಿ ಮನಸ್ಸನ್ನು ಕೊಟ್ಟು ಜಪ ಮಾಡಿದರೆ 108 ಸಲ ಹ್ರೀಂಕಾರ ಜಪ ಸುಪ್ರೀತ ಹ್ರೀಂ ಮತಿ, ಮತಿ ಶಬ್ದ ಅಂತ, ಮತಿ ಹ್ರೀಂ ವಿಭೂಷಣ ನೋಡಿ. ಇದು ವಿಭೂಷಣ ಅಂದಾಗ ಗೊತ್ತಾಗುತ್ತೆ, ಇದು ಕಾಯೇ ಇಲ್ಲ ಹ್ರೀಂ ನಾವು ಹೇಳ್ತಾ ಇರೋದು. ಹಸಕಾಲದಲ್ಲೂ ಹ್ರೀಂ ಇದೆ, ಸಕಾಲದಲ್ಲೂ ಹ್ರೀಂ ಇದೆ. ಇದು ಮೊದಲನೇ ಹ್ರೀಂಕಾರವಾದ್ದರಿಂದ ಇಲ್ಲಿ ಇದು ಜಡರೂಪದ ಮಾಯೆಯನ್ನು ಸೂಚಿಸುತ್ತೆ. ಜಡರೂಪದ ಮಾಯೆಯನ್ನು ಸೂಚಿಸಿದಾಗ ಹ ರ ಈ ಮನದರಲ್ಲಿ ಹ ಅನ್ನೋದು ಶಿವ, ಹ ಅಂದಾಗ ಅದು ಒಂದು ಶುಕ್ಲವರ್ಣದ ಶಿವ, ಬಿಳಿ ಬಣ್ಣದ ಶಿವ. ರ ಅಂದಾಗ ಅದು ರಕ್ತವರ್ಣದ ಕೆಂಪು ಬಣ್ಣದ ದೇವಿ. ಬಿಳಿ ಬಣ್ಣ ಕೆಂಪು ಬಣ್ಣ ಇದು ಒಂದು ಶಿವ ಒಂದು ಶಕ್ತಿ, ಜೊತೆಯಲ್ಲಿ ನೀಲ ಬಣ್ಣ ನೀಲವರ್ಣ ಈಕಾರ, ಈ ಮೂರು ಬಣ್ಣಗಳು ಇದಕ್ಕೆ ವರ್ಣಾತ್ರಯ ಅಂತ ಹೇಳ್ತಾರೆ. ಈ ಕೆಂಪು ಬಣ್ಣ ರಜೋಗುಣ, ಬಿಳಿ ಬಣ್ಣ ಸತ್ವಗುಣ, ನೀಲಿ ಬಣ್ಣ ರಜೋ ತಮೋಗುಣ, ಹೀಗೆ ಅವಸ್ಥಾ ಅತ್ರ ಈ ಮೂರು ಗುಣಗಳು, ಈ ಗುಣತ್ರಯಗಳು ವರ್ಣತ್ರಯಗಳು ಎರಡೂ ಕೂಡ ಸೇರಿ ಆ ಪ್ರಕೃತಿಯ ಒಂದು ರೂಪವನ್ನು ಕೊಡುತ್ತೆ. ಪ್ರಕೃತಿ ಮಹಾ ಪ್ರಕೃತಿ ಕಾಣಿಸುತ್ತೆ ಅದರಲ್ಲಿ, ದೇವಿಯ ಒಂದು ಸ್ವರೂಪ ಪ್ರಕೃತಿ ಸ್ವರೂಪ ಕಾಣುತ್ತೆ ಈ ಬಣ್ಣ. ಅದಕ್ಕೆ ಅಷ್ಟಾದರೂ ಕೂಡ ಜಡರೂಪ ಅದು, ಅದಕ್ಕೆ ಪ್ರಕಾಶ ಇಲ್ಲ, ಅದು ಅನೃತ ಅದು ಸುಳ್ಳು. ಆದರೂ ಕೂಡ ದೇವಿ ಯಾರು, ಸ್ವಯಂ ಪ್ರಕಾಶಕಳು, ಅವಳು ಅಪವಾದ ಮಸ್ತಕ ಆನಂದ ರೂಪದಲ್ಲಿ ಭೂಷಿತಳಾಗಿರೋಳು. ಅವಳೇನು ಮಾಡ್ತಾಳೆ, ಬೇರೆ ಎಲ್ಲ ಅಕ್ಷರಗಳಿಂದ ಹ್ರೀಂಕಾರವನ್ನು ಬೇರ್ಪಡಿಸಿ ಅಷ್ಟ ಸಿದ್ಧಿ ಬರೋ ಶಕ್ತಿಯನ್ನು ಹ್ರೀಂಕಾರದಲ್ಲಿ ಕೊಟ್ಟು, ಅಂದರೆ ತಾನೇ ಅದರಲ್ಲಿ ಸೇರಿಕೊಂಡು ಕೆಳಗಿಂದ ಮೇಲ್ವರೆಗೂ ಅಂತಾರಲ್ಲ ಹಾಗೆ, ಅವಳು ಹ್ರೀಂಕಾರದಲ್ಲಿ ಅವಳು ಸೇರ್ಕೊಂಡು ಬಿಟ್ಟು ಆ ನಮಗೆ ಸರ್ವ ಸಿದ್ಧಿಗಳನ್ನು ಅಷ್ಟ ಸಿದ್ಧಿಗಳನ್ನು ಕೊಡುವ ಶಕ್ತಿಯನ್ನು ಕೊಟ್ಟು ವಿಭೂಷಣ ಭೂಷಿಸ್ತಾಳೆ, ಭೂಷಣವನ್ನು ಕೊಡ್ತಾಳೆ, ಅವಳೇ ವಿಭೂಷಣಳಾಗಿದ್ದಾಳೆ. ಅದು ಬಹಳ ಮುಖ್ಯ. ಆ ಹ್ರೀಂಕಾರಕ್ಕೆ ಒಂದು ಜಡವಾಗಿದ್ರೂ ಕೂಡ ಅದು ಅಪ್ರಕಾಶವಾಗಿದ್ರೂ ಕೂಡ ಅವಳು ಸ್ವಯಂ ಪ್ರಕಾಶಗಳಾಗಿದ್ದು ಅದನ್ನು ಬೇರೆ ಅಕ್ಷರಗಳಿಂದ ಬೇರೆ ಮಾಡಿ ಅದರಲ್ಲಿ ಎಲ್ಲ ಅಷ್ಟ ಸಿದ್ಧಿ ಶಕ್ತಿಯನ್ನು ಒಂದು ಹ್ರೀಂಕಾರಕ್ಕೆ ಕೊಟ್ಟಿದ್ದಾಳೆ, ಅದಕ್ಕೆ ಅವಳು ಹ್ರೀಂ ವಿಭೂಷಣ. ಇಂಥ ಹ್ರೀಂಕಾರವನ್ನು ಶಬ್ದವನ್ನು ಹ್ರೀಂಕಾರ ಜಪ ಸುಪ್ರೀತ ಹ್ರೀಂ ಮತಿಯನ್ನು ಶಬ್ದವನ್ನು ಹ್ರೀಂಕಾರ ಹ್ರೀಂ ಮತಿ ಹ್ರೀಂ ವಿಭೂಷಣ ಅಂತ ಹೇಳ್ತೀವಿ. ಆ ಈ ಮೂರು ಇದೆಯಲ್ಲ ಹಾರ ಈ ಅನ್ನೋದು ಹೇಗೆ ನಮ್ಮೊಳಗಡೆ ಇರುವಂತಹ ಅವಿನಾಭಾವ ಸಂಬಂಧದಲ್ಲಿ ಆ ದೇವಿಯ ಒಳಗೆ ಅವಿನಾಭಾವ ಸಂಬಂಧದಲ್ಲಿ ಸೇರ್ಕೊಂಡಿರೋ ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಏನಿದ್ದಾರೆ ಅವರು ರಜೋತಮೋ ಸತ್ವಗುಣಕ್ಕೆ ಬರುತ್ತೆ, ಇಚ್ಛಾಕ್ರಿಯಾ ಶಕ್ತಿ ಅನ್ನಿಸ್ಕೋತಾರೆ. ಅವಿರಾಭಾವದಲ್ಲಿ ಸೇರಿದ ತ್ರಿಮೂರ್ತಿ ಶಕ್ತಿಗಳು ಸತ್ವರಜಸ್ತಮೋ ಗುಣದಲ್ಲಿದ್ದರೂ ಕೂಡ ಅವಳು ಅವರಿಗೆ ಪಾರಮಾರ್ಥಿಕವಾದ ಒಂದು ಚೈತನ್ಯವನ್ನು ಕೊಟ್ಟಿದ್ದಾಳೆ. ಅದ್ಯಾವುದು? ಸತ್ ಚಿತ್ ಆನಂದ. ಆ ಮೂರರಲ್ಲಿ ಇರೋ ಸಚ್ಚಿದಾನಂದ ಸ್ವರೂಪವೇ ಅವಳು ಪಾರಮಾರ್ಥದ ಒಂದು ಚೈತನ್ಯವನ್ನ ಅವಳು ಅವರಿಗೆ ಕೊಟ್ಟಿರೋದ್ರಿಂದ ಆ ಸ್ವಭಾವ ಅವಳದಾಗಿದ್ದರಿಂದ ಅವಳು ಕ್ರೀಂಶೀಲ. ಕ್ರೀಂಶೀಲ ಅಂದ್ರೆ ಸ್ವಭಾವ. ಕ್ರೀಂ ಪದಾರಾಧ್ಯ, ಆ ಕ್ರೀಂ ಅನ್ನೋ ಒಂದು ಪದ ಅದು ಅಕ್ಷರ ಅಲ್ಲ, ಒಂದು ವಾಕ್ಯ. ಅದು ಭುವನೇಶ್ವರಿ ಮಂತ್ರ ಅಂತ ಹೇಳ್ತಾರೆ. ಅದು ಭೋಗನೂ ಕೊಡುತ್ತೆ, ಯೋಗನೂ ಕೊಡುತ್ತೆ. ಅದರಿಂದ ಕ್ರೀಂ ಪದಾರಾಧ್ಯ ಈ ಮೂರು ಜನ ಗರ್ಭದಲ್ಲಿಟ್ಕೊಂಡಿರೋದ್ರಿಂದ ಕ್ರೀಂ ಗರ್ಭ. ಅವಳು ಮೂರು ಜನನೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳನ್ನ ಗರ್ಭದಲ್ಲಿಟ್ಕೊಂಡಿದ್ದಾಳೆ. ಅದರಿಂದ ಭಗವದ್ಗೀತೆಯಲ್ಲೂ ಬರುತ್ತೆ, ಆ ಮಹಾಪ್ರಕೃತಿ ಅನ್ನೋದೇ ಒಂದು ಮಹಾಯೋನಿಯಲ್ಲಿ ನಾನು ಗರ್ಭವನ್ನು ಇಡ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಅದರಿಂದ ಅವಳು ಹಿರಣ್ಯ ಗರ್ಭ ಅಂತ ಬರುತ್ತಲ್ಲಿ ಹಾಗೆ ಗರ್ಭ, ಕ್ರೀಂ ಗರ್ಭ, ಕ್ರೀಂ ಪದಾಭಿಧ. ಕ್ರೀಂ ಪದಾಭಿಧ ಅಂದರೆ ಕ್ರೀಂ ಅನ್ನೋದೇ ಅವಳ ಹೆಸರು. ಅದರಿಂದ ಹ್ರೀಂಕಾರ ವಾಚ್ಯ, ಅದರ ಅರ್ಥ ಹ್ರೀಂಕಾರ ಪೂಜ್ಯ, ಹ್ರೀಂಕಾರ ಪೀಠಿಕಾ, ಹ್ರೀಂಕಾರ ವೇದ್ಯ, ಹ್ರೀಂಕಾರ ಚಿಂತ್ಯ, ಕ್ರೀಂ ಹ್ರೀಂ ಶರೀರಿಣಿ ಅಂತ ಅಲ್ಲಿಗೆ ಸೇರಿಸ್ಕೋಬೇಕು. ಅದಕ್ಕೆ ಇನ್ನೊಂದು ಲಕ್ಷಣ ಅಂತ ಹೇಳಿದೆ, ಹ್ರೀಂಕಾರ ಲಕ್ಷಣ ಅಂತ. ಈ ಹ್ರೀಂಕಾರ ಲಕ್ಷಣ ಬರಬೇಕಾದ್ರೆ ಹ್ರೀಂಕಾರವನ್ನ ಮಧ್ಯದಲ್ಲಿ, ಉಬ್ಬಿನ ಮಧ್ಯದಲ್ಲಿ, ಇದು ಪಂಚದಶಾಕ್ಷರಿ ಮಂತ್ರದ ಐದನೇ ಅಕ್ಷರ ಅಂತ ಅನ್ಕೊಂಡು ಜಪ ಮಾಡಬೇಕು. ಇದು ಹ್ರೀಂ ನಮಃ ಅಂತ ಹೇಳಿ ಅವಾಗ ಹೇಳ್ದಂಗೆ ಮನಸ್ಸಿನಲ್ಲಿ ಇದು ಮೂಲಮಂತ್ರೇಣ ಪೂಜೆ ಇತ್ತಂತ ಹೇಳಿ ದೇವಿಯನ್ನ ಅದರೊಳಗೆ ಅಮೂಲ ದೇವತೆಯನ್ನ ಈ ಹ್ರೀಂಕಾರದೊಳಗೆ ಇರೋದರಿಂದ ಭಕ್ತಿಯಿಂದ ನಾವು ಹ್ರೀಂ ಅಂತ ಅಕ್ಷರ ಹೇಳುವ ಹ್ರೀಂಕಾರ ರೂಪ ಅಂತ ಹೇಳಿದಾಗಲೇನೆ ಆವಾಹನೆ ಆಗ್ಬೇಕು. ಹ್ರೀಂಕಾರ ನಿಲಯ, ಮನೆ ಅವಳು, ಒಡತಿನೂ ಅವಳೇ, ಮನೆ ಅವಳು. ಅಲ್ಲಿ ದೇಹ ಹೇಗೆ ಕ್ರೀಂ ಶರೀರಿಡಿ ಅಂತ ಹೇಳಿದ್ನು, ಕ್ರೀಂಕಾರವೇ ಅವಳ ಮನೆ. ನಾವು ಹೇಳುವ ದೇಹ ನೀನೋ ನಿನ್ನಳು ದೇಹವೋ ಅಂತ, ಮನೆ ಅವಳು, ಮನೇಲಿರೋಳು ಅವಳೇ, ಮನೇನೂ ಅವಳೇ, ಮನೇಲಿರೋಳು ಅವಳೇ ಅನ್ನಲ್ವಾ. ಆ ಥರ ಕ್ರೀಂಕಾರವೇ ಮನೆ, ಅದರಲ್ಲಿರೋದು ಕ್ರೀಂಕಾರ, ಅಲ್ಲಿ ಆಗೋದು ಕ್ರೀಂಕಾರ, ಎಲ್ಲ ಕ್ರೀಂಕಾರವೇ, ಕ್ರೀಂಕಾರ ಮಯ. ಅದರಿಂದ ಕ್ರೀಂಕಾರ ರೂಪ, ಕ್ರೀಂಕಾರ ನಿಲಯ, ಕ್ರೀಂ ಪದ ಪ್ರಿಯ. ಕ್ರೀಂಕಾರ ಪದ ಅವಳಿಗೆ ಬಹಳ ಇಷ್ಟ, ಪ್ರೀತಿ. ಯಾಕೆ ಪ್ರೀತಿ? ಅದರಲ್ಲೂ ಅದು ಅದರಲ್ಲಿ ಅವಳ ಸ್ವರೂಪವೇ ಇದೆ. ಕ್ರೀಂ ಪದ ಒಂದು ಅಕ್ಷರ ಅಲ್ಲ ಅಂತ, ಕ್ರೀಂ ಪದ ಪ್ರಿಯ, ಅವಳು ತುಂಬ ಪ್ರೀತಿ. ಯಾಕೆ ಅಂದರೆ ಆ ಪದವೇ ಅವಳು, ಆ ಪದನೇ ಅವಳು, ಬೇರೆ ಅಲ್ಲೇ ಇಲ್ಲ. ಕ್ರೀಂ ಅಂದಾಗ ಅವಳೇ ಅಂತಾನೇ ಭಾವಿಸ್ಕೋಬೇಕು, ಅಷ್ಟು ನಿಕಟವಾಗಿ ಹೇಳಿ. ಕ್ರೀಂ ಪದ ಪ್ರಿಯ, ಕ್ರೀಂಕಾರ ಬೀಜ. ಅಂದರೆ ಹೇಗೆ ಒಂದು ಬೀಜ ಒಂದು ಮಾಯೆಯನ್ನೂ ಪ್ರಕಟಪಡಿಸುತ್ತೆ ಮರ ಅನ್ನೋದನ್ನು, ಬೀಜ ರೂಪದಲ್ಲಿ ಮರ ಇದೆ, ಅದು ಮಾಯೆಯನ್ನು ಪ್ರಕಟಪಡಿಸುತ್ತೆ, ಸತ್ಯದ ಒಂದು ಪ್ರಕಟಪಡಿಸುತ್ತೆ, ಮುಂದೆ ಆಗೋದನ್ನು ಕೂಡ ಹಿಡ್ಕೊಂಡಿದೆ. ಈ ವೃಕ್ಷವನ್ನು ಹಿಡ್ಕೊಂಡ ಬೀಜದ ಥರ ಆ ಬೀಜ ಅನ್ನೋದು ಕ್ರೀಂಕಾರ ಬೀಜ, ಅದು ದೇವತಾ ಸ್ವರೂಪ. ಅದರಲ್ಲಿರೋ ಪೂಜೆ ಮಾಡೋ ದೇವತೆಯನ್ನು ಅದು ಪ್ರತಿಪಾದಿಸುತ್ತೆ, ದೇವತೆ ಇದೆ ಅಂತ. ಬೀಜ ಕ್ರೀಂಕಾರ ಬೀಜ, ಹ್ರೀಂಕಾರ ಲಕ್ಷಣ. ಹ್ರೀಂಕಾರ ಲಕ್ಷಣ ಅದರಲ್ಲಿ ವ್ಯಧಿಕಾರ ಸಂಯುಕ್ತಂ ಈತಿವಾತ್ರ ಸಮನ್ವಿತಂ ಅರ್ಧೇಂದು ಲಸಿತಂ ದೇವ್ಯಾಂ. ಬೀಜ, ಆ ಬೀಜ ಅದು ಅಲ್ಲಿ ಬರಬೇಕಾದ್ರೆ ಇಲ್ಲಿ ಶಿವ, ಯಾವುದು ನಿರ್ಮಲವಾದ ಶಿವ, ಆಕಾಶ ತತ್ವ. ಹಂ ಮಂತ್ರ, ಹ ರ ಈಂನಲ್ಲಿ ಹಂ ಅಂತ ಹೇಳುವ ನಾವು, ಅದು ವಿಶುದ್ಧಿ ಚಕ್ರದಲ್ಲಿ, ಅದು ಆಕಾಶ ತತ್ವ, ಅದು ಶಿವ. ಹ ರ ಅಂದರೆ ರಂ, ಅದು ಅಗ್ನಿಮಂತ್ರ, ಅದು ಶಕ್ತಿ. ಹ ರ ಈಂ ಅನ್ನೋದು, ಈ ಅನ್ನೋದು ಒಂದು ಕಾಮ ಬೀಜ, ಅದು ಪರಮಾನಂದ ಬೀಜ, ಅದು ಎರಡನ್ನೂ ಸೇರಿಸುವಂತಹ ಬೀಜ. ಹ ರ ಈಂ ಸೊನ್ನೆ ಲಯಕಾರಕ, ಅದು ಹೇಗೆ ನಾವು ಸೌಂದರ್ಯ ಲಹರಿಗೆ ಹೇಳಲ್ವ, ಶಿವಶಕ್ತಿ ಕಾಮ ಕ್ಷಿತಿರತ ರವಿಶೀತ ಕಿರಣ, ಅದು ಆ ಸೊನ್ನೆ ಹ್ರಸ್ವದಲ್ಲಿ ಎಲ್ಲವೂ ಲಯವಾಗುತ್ತೆ. ಬೀಜದಿಂದ ಎಲ್ಲವೂ ಸೃಷ್ಟಿಯಾಗಿ ಮತ್ತೆ ಬೀಜವಾಗುತ್ತಲ್ಲ, ಆ ಒಂದು ಪ್ರಾಸೆಸ್ ನಮಗೆ ಗೊತ್ತಾಗುತ್ತೆ, ಅದು ಹ್ರೀಂಕಾರದ ಲಕ್ಷಣ. ಆಮೇಲೆ ಹ್ರೀಂಕಾರ ಜಪ ಸುಪ್ರೀತ, ಇಂಥ ಹ್ರೀಂಕಾರವನ್ನು ಜಪ ಮಾಡಿದರೆ ಅಂತ ಬರುತ್ತೆ. ಶ್ರೀಂಕಾರ ಲಕ್ಷಣ, ಹ್ರೀಂಕಾರ ಶ್ರೀಂ ವಿಭೂಷಣ, ಇದೆರಡರಲ್ಲಿ ಒಂದರಲ್ಲಿ ಮಂತ್ರ ಹ್ರೀಂಕಾರ ಮಂತ್ರ ಅಂತ ಬರುತ್ತೆ. ಅದರಲ್ಲಿ ಹ್ರೀಂಕಾರ ಮಂತ್ರ ಅಂದಾಗ ಅದು ಮನನ ತ್ರಾಯತೇ ಇತಿ ಮಂತ್ರ. ಹ್ರೀಂಕಾರವನ್ನ ಉಚ್ಚಾರಣೆ ಮಾಡೋದು. ಹ್ರೀಂಕಾರ ರೂಪ, ಹ್ರೀಂಕಾರ ನಿಲಯ, ಹ್ರೀಂ ಪದ ಪ್ರಿಯ, ಹ್ರೀಂಕಾರ ಬೀಜ, ಹ್ರೀಂಕಾರ ಮಂತ್ರ, ಹ್ರೀಂಕಾರ ಲಕ್ಷಣ. ಲಕ್ಷಣ ಬಂದಾಗ ಮಂತ್ರ ಬರಬೇಕು. ವಿಭೂಷಣ ಬಂದಾಗ ಹ್ರೀಂ ಜಪ ಹ್ರೀಂಕಾರ ಜಪ ಸುಪ್ರೀಪ ಜಪ ಬರುತ್ತೆ. ಮಂತ್ರ ಜಪ ಸುಪ್ರೀತ ಹ್ರೀಮತಿ ಹ್ರೀಂ ವಿಭೂಷಣ. ಕೊನೆಯಲ್ಲಿ ನಮಗೆ ಚಿಂತ್ಯ ಧ್ಯಾನ ಬರುತ್ತೆ. ಪೂಜೆ ಧ್ಯಾನ ಎಲ್ಲವೂ ಇದೆ. ಇದು ಅರಿತುಕೊಳ್ಳೋದು ತಿಳ್ಕೊಳ್ಳೋದು ವೇದ್ಯ ಚಿಂತ್ಯ ಪೂಜ್ಯ ಎಲ್ಲವೂ ಇದರೊಳಗೆ ಬಂದಿರೋದ್ರಿಂದ ಇದು ಏನೋ ಒಂದು ರೀತಿ ಕಾಯೇ ಇಲಾಕಿಂತ ಈ ಹ್ರೀಂಕಾರ ಇದು ಎಲ್ಲವನ್ನು ಎಲ್ಲದನ್ನು ಒಟ್ಟಿಗೆ ಒಟ್ಟುಪಡಿಸುತ್ತೆ. ಹ್ರೀಂ ಅಂದ್ರೇನೆ ಇದರಲ್ಲಿ ಕಾಯೇ ಇಲ ಎಲ್ಲ ಇದೆ, ಎಲ್ಲವೂ ಸೇರಿಕೊಂಡು ಇದು ಹ್ರೀಂಕಾರ ಆಗಿದೆ. ಇದು ಇಲ್ಲಿ ಈಕಾರ ಅನ್ನೋದು ಒಂದು ವಿಶ್ವ, ಇದು ವಿಷ್ಣುವಿನ ಚೈತನ್ಯ ರೂಪ. ಇದರಲ್ಲಿ ನೆಕ್ಸ್ಟ್ ನಾವು ವಿಷ್ಣು ಆದಮೇಲೆ ಪರಿಪಾಲನಾ ಶಕ್ತಿ ಮುಂದಕ್ಕೆ ಹೋಗ್ತೀವಿ. ಅಲ್ಲಿ ಕಾಯೇ ಇಲ ಹ್ರೀಂನಲ್ಲಿ ಬೇರೆ ಬೇರೆ ಒಂದು ಎಕ್ಸ್ಪ್ಲನೇಷನ್ ಇದೆ. ಒಂದು ಸೆಪರೇಟ್ ಒಂದು ಸೆಷನ್ನಲ್ಲಿ ಓಂಕಾರ ಮತ್ತು ಹ್ರೀಂಕಾರ ಪ್ರಣವದ ಬಗ್ಗೆ ಒಂದು ಅದರ ಬಗ್ಗೆ ಒಂದಿನ ಸ್ಪೆಷಲ್ ಆಗಿ ಹೇಳೋಣ. ಹ್ರೀಂಕಾರವನ್ನು ಭಕ್ತಿಯಿಂದ ಜಪ ಮಾಡಿಕೊಳ್ಳಿ. ಹ್ರೀಂಕಾರ ರೂಪ, ಹ್ರೀಂಕಾರ ನಿಲಯ, ಹ್ರೀಂ ಪದ ಪ್ರಿಯ, ಹ್ರೀಂಕಾರ ಬೀಜ, ಹ್ರೀಂಕಾರ ಮಂತ್ರ, ಹ್ರೀಂಕಾರ ಲಕ್ಷಣ, ಹ್ರೀಂಕಾರ ಜಪ ಸುಪ್ರೀತ, ಹ್ರೀಮತಿ, ಹ್ರೀಂ ವಿಭೂಷಣ, ಹ್ರೀಂ ಶೀಲ, ಹ್ರೀಂ ಪದಾರಾಧ್ಯ, ಹ್ರೀಂ ಗರ್ಭ, ಹ್ರೀಂ ಪದಾಭಿದ, ಹ್ರೀಂಕಾರ ವಾಚ್ಯ, ಹ್ರೀಂಕಾರ ಪೂಜ್ಯ, ಹ್ರೀಂಕಾರ ಪೀಠಿಕಾ, ಹ್ರೀಂಕಾರ ವೇದ್ಯ, ಹ್ರೀಂಕಾರ ಚಿಂತ್ಯ, ಹ್ರೀಂ ಹ್ರೀಂ ಶರೀರಿಣಿ. ಎಲ್ಲ ಹ್ರೀಂಕಾರ ಬಹಳ ಶಕ್ತಿಯುತವಾದಂತ ಅದು ಹೇಳ್ತಾ ಹೇಳ್ತಾನೆ ನಮಗೆ ಒಂದು ಅನುಭವಕ್ಕೆ ಬರುತ್ತೆ.